ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ತನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ. ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಹೋಗಲಿ, ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ. ಸಂಪೂರ್ಣ ತಿಳ್ಕೊಂಡಿದ್ದೀ, ತನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಕ್ರೈಸ್ತರ ನಿರೀಕ್ಷೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಕೃಪೆಯಿಂದ ನೀವೆಲ್ಲರೂ ಸಹ ಕ್ಷೇಮವಾಗಿ ಆರೋಗ್ಯವಾಗಿ ಸಂತೋಷದಿಂದ ಇದ್ದೀರಾ ಎಂಬುದಾಗಿ ನಾನು ಬಯಸತಕ್ಕಂಥವನಾಗಿದ್ದೇನೆ. ನೀವು ಕ್ಷೇಮದಿಂದಲೂ ಆರೋಗ್ಯದಿಂದಲೂ ಸಂತೋಷದಿಂದಲೂ ಇರಬೇಕೆಂಬುದೇ ನಮ್ಮ ಬಯಕೆಯಾಗಿದೆ. ಅದಕ್ಕೋಸ್ಕರ ನಾವು ನಿಮಗಾಗಿ ಪ್ರತಿ ಸಾರಿಯೂ ಪ್ರಾರ್ಥಿಸುವಂತೆವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ನಾವು ಕ್ರೈಸ್ತರ ನಿರೀಕ್ಷೆ ಏನು ಅನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಅನೇಕ ಸತ್ಯವೇದದ ವಿಚಾರಗಳನ್ನು ಕಲಿಯಲು ಹೋಗುವಂತೆವರಾಗಿದ್ದೇವೆ. ಈ ಒಂದು ಸಂದೇಶವನ್ನ ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವಾಗ ನಮಗಿರ್ತಕ್ಕಂತಹ ನಿರೀಕ್ಷೆ ಏನು ಅನ್ನುವುದನ್ನು ನೀನು ಸತ್ಯವೇದದ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ದೀಯ ಸ್ವಾಮಿ. ಕ್ರೈಸ್ತರಾಗಿ ಈ ಲೋಕದಲ್ಲಿ ನಮಗಿರ್ತಕ್ಕಂತಹ ಒಂದೇ ಒಂದು ನಂಬಿಕೆ, ಅದು ನಿನ್ನ ಎರಡನೇ ಬರುಣದ ನಂಬಿಕೆ. ನಮಗಿರ್ತಕ್ಕಂತಹ ನಿರೀಕ್ಷೆಯೇ ಅದು ನಿನ್ನ ಎರಡನೇ ಬರುಣದ ನಿರೀಕ್ಷೆಯಾಗಿದೆ. ಆ ನಿರೀಕ್ಷೆಗೋಸ್ಕರ ನಾವೆಲ್ಲರೂ ಕಾದುಕೊಂಡಿರುವಾಗ ಸ್ವಾಮಿ, ಆ ನಿರೀಕ್ಷೆಯನ್ನು ಹುಟ್ಟಿಸುವ ಆತನು, ಆ ನಿರೀಕ್ಷೆಯನ್ನು ಪೂರೈಸುವ ಆತನು ನೀನೇ ಆಗಿದ್ದೀಯಾ. ಆದ್ದರಿಂದ ನಮ್ಮನ್ನು ನಾವು ನಿನ್ನ ಕರೆಗೆ ಒಪ್ಪಿಸ್ತೇವೆ ಸ್ವಾಮಿ. ನೀನೇ ನಮ್ಮನ್ನು ನಡೆಸು, ಆಶೀರ್ವದಿಸು, ಬಲಪಡಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತರಾಗಿರ್ತಕ್ಕಂತಹ ನಮಗಿರ್ತಕ್ಕಂತಹ ನಂಬಿಕೆ ಏನು ಎಂಬುದಾಗಿ ನಾವು ನೋಡುವುದಕ್ಕಿಂತ ಮೊದಲು, ಈ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನದೇ ಆದಂತಹ ಒಂದು ನಿರೀಕ್ಷೆಯನ್ನು ಇಟ್ಟಿರತಕ್ಕಂಥವನಾಗಿದ್ದೇನೆ. ನಾನು ಈ ಲೋಕದಲ್ಲಿ ಹೀಗೆ ಇರಬೇಕು, ಹಾಗೆ ಇರಬೇಕು, ಇದನ್ನು ಸಾಧಿಸಬೇಕು, ಅದನ್ನು ಸಾಧಿಸಬೇಕೆಂಬುದಾಗಿ ಒಂದು ನಿರೀಕ್ಷೆಯಿಂದ ಇರತಕ್ಕಂಥವನಾಗಿದ್ದೇನೆ. ಆದರೆ ಕ್ರೈಸ್ತರಾಗಿರ್ತಕ್ಕಂತಹ ನಮಗೆ ಇರತಕ್ಕಂತಹ ಒಂದು ನಿರೀಕ್ಷೆ ಏನು, ಆ ನಿರೀಕ್ಷೆ ಏನು ಎಂಬುದನ್ನು ಪೌಲನು ಈ ರೀತಿಯಾಗಿ ತಿಳಿಸುವಂಥವನಾಗಿದ್ದೇನೆ. ತೀತ 2:13 ವಚನವನ್ನು ಓದಬೇಕಾದರೆ, ನಾವು ಭಾಗ್ಯಕರವಾದ ನಿರೀಕ್ಷೆಯನ್ನು ಮಹತ್ತಾದ ದೇವರ ಮತ್ತು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರಾಗಿದ್ದೇವೆ. ಅಂದರೆ ಪ್ರಿಯ ಕೇಳುಗರೆ, ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಇರುವಂತಹ ಒಂದೇ ಒಂದು ನಿರೀಕ್ಷೆ, ಅದು ಭಾಗ್ಯಕರವಾದಂತಹ ನಿರೀಕ್ಷೆ, ಆಶೀರ್ವಾದದಾಯಕವಾದಂತಹ ನಿರೀಕ್ಷೆ. ಆ ನಿರೀಕ್ಷೆ ಏನು ಅಂದರೆ, ಎರಡನೇ ಸಾರಿ ನಮ್ಮ ರಕ್ಷಕನು ಈ ಲೋಕಕ್ಕೆ ಬರ್ತಕ್ಕಂತಹ ಒಂದು ನಿರೀಕ್ಷೆ, ರಕ್ಷಕನಾದಂತಹ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನ ಎದುರು ನೋಡುವ ನಿರೀಕ್ಷೆಯೇ ಹೊರತು ಬೇರೆ ಯಾವ ನಿರೀಕ್ಷೆಯೂ ಸಹ ನಮಗಿರಬಾರದು. ಯಾಕೆಂದರೆ ನಮ್ಮ ಲೋಕ ಈ ಲೋಕವಲ್ಲ, ಈ ಲೋಕ ಪಾಪದಿಂದ ಕೂಡಿರತಕ್ಕಂತಹ ಲೋಕ. ಈ ಲೋಕದ ಜನಗಳು ನೀಡುವಂತಹ ಒಂದು ಭರವಸೆ, ಒಂದು ನಿರೀಕ್ಷೆ, ಅದೆಲ್ಲವೂ ಸಹ ಸುಳ್ಳಾಗಿರತಕ್ಕಂಥದ್ದಾಗಿದೆ. ನಾನು ಅದನ್ನು ಮಾಡ್ತಕ್ಕಂಥವನಾಗಿದ್ದೇನೆ, ಇದನ್ನು ಮಾಡ್ತಕ್ಕಂಥವನಾಗಿದ್ದೇನೆ, ನಾನು ಅದನ್ನು ಕೊಡ್ತಕ್ಕಂಥವನಾಗಿದ್ದೇನೆ, ಇದನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು, ಭರವಸೆಯನ್ನು ಜನಗಳಲ್ಲಿ ಹುಟ್ಟಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಸಮಯ ಬಂದಾಗ ಅವರು ಆ ಭರವಸೆಯನ್ನು ನೆರವೇರಿಸಲು ಕೆಲವೊಂದು ಸಂದರ್ಭದಲ್ಲಿ ವಿಫಲರಾಗ್ತಕ್ಕಂಥವರಾಗಿದ್ದಾರೆ. ಆ ನಿರೀಕ್ಷೆ ಉಸಿ ಹಾಕ್ತಕ್ಕಂಥದ್ದಾಗಿದೆ. ಆದರೆ ನಮ್ಮ ಕರ್ತನಾದಂತಹ ಯೇಸು ಸ್ವಾಮಿ ತಾನು ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ ಭರವಸೆಯ ನಿರೀಕ್ಷೆಗಳು ಎಂದಿಗೂ ಸಹ ಉಸಿ ಆಗುವುದಿಲ್ಲ. ಆತನು ಎರಡನೇ ಸಾರಿ ಈ ಲೋಕಕ್ಕೆ ಬರುತ್ತೇನೆ ಎಂಬುದಾಗಿ ಹೇಳಿರುವಾಗ ಖಂಡಿತವಾಗಿಯೂ ಈ ಲೋಕಕ್ಕೆ ಬರತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಾವು ಕ್ರೈಸ್ತರಾಗಿ ನಮಗಿರ್ತಕ್ಕಂತಹ ಅತ್ಯಂತ ಕೊನೆಯ ಭಾಗ್ಯಕರವಾದಂತಹ ಆಶೀರ್ವಾದದಾಯಕವಾದಂತಹ ನಿರೀಕ್ಷೆ ಅದು ಕ್ರಿಸ್ತನ ಎರಡನೇ ಬರವಣವಾಗಿದೆ. ಹಾಗಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 6:18-19 ವಚನಗಳನ್ನು ಓದಬೇಕಾದರೆ, ಅಲ್ಲಿ ಕ್ರೈಸ್ತರಾಗಿರ್ತಕ್ಕಂತಹ ನಮ್ಮ ನಿರೀಕ್ಷೆಯನ್ನ ಯಾವುದಕ್ಕೆ ಹೋಲಿಸಿ ಪೌಲ ಬರೀತಕ್ಕಂಥವನಾಗಿದ್ದಾನೆ ಅಂದರೆ, ಆಶ್ರಯವನ್ನು ಹೊಂದುವುದಕ್ಕೆ ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನ ಹಿಡಿದುಕೊಂಡವರಾದ ನಮಗೆ ಸುಳ್ಳಾಡದ ದೇವರು ಎರಡು ನಿಶ್ಚಲವಾದ ಆಧಾರಗಳಲ್ಲಿ ನಮಗೆ ಬಲವಾದ ಆಧರಣೆ ಉಂಟಾಯಿತು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗಾರದ ಆಗಿದ್ದು, ಖಂಡಿತವಾಗಿದ್ದು, ಸ್ಥಿರವಾದದ್ದು ಆಗಿದೆ. ಅದು ತೆರೆ ಒಳಗಿರುವವರೆಲ್ಲಿಗೆ ಪ್ರವೇಶಿಸುವಂಥದ್ದು ಎಂಬುದಾಗಿ ಬರೆಯುವಂಥವನಾಗಿದ್ದಾನೆ. ಇಲ್ಲಿ ಏನು ಹೇಳ್ತಕ್ಕಂಥವನಾಗಿದ್ದಾನೆ ಪೌಲನು ಅಂದರೆ, ನಾವು ಆಶ್ರಯವನ್ನು ಪಡೆದುಕೊಳ್ಳಲು ಓಡುವಂತಹ ನಮಗೆ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ಏನೆಂದರೆ, ನಮ್ಮ ದೇವರು ಎಂದಿಗೂ ಸಹ ಸುಳ್ಳಾಡುವ ದೇವರಲ್ಲ. ಆತನು ಒಂದು ವಾಗ್ದಾನವನ್ನ ಹೇಳಿದ್ದಾನೆ ಎಂದರೆ, ಆತನು ಒಂದು ವಿಚಾರವಾಗಿ ಮಾತನಾಡಿದ್ದಾನೆ ಎಂದರೆ ಅದು ಖಂಡಿತವಾಗಿಯೂ ನೆರವೇರತಕ್ಕಂಥದ್ದಾಗಿದೆ. ಅದು ಎಂದಿಗೂ ಸಹ ಸುಳ್ಳಾಡುವುದಿಲ್ಲ. ಅದು ಖಂಡಿತವಾಗಿಯೂ ನೆರವೇರತಕ್ಕಂಥದ್ದಾಗಿದೆ. ಅದು ಆಧಾರವಾದ, ನಿಶ್ಚಲವಾದ, ಬಲವಾದ ಆದರೆಯನ್ನ ನಮ್ಮಲ್ಲಿ ಉಂಟು ಮಾಡತಕ್ಕಂಥದ್ದಾಗಿದೆ. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗಾರದ ಹಾಗಿದ್ದು ಖಂಡಿತವಾಗಿದ್ದು ಸ್ಥಿರವಾಗಿದೆ. ಅದು ಎಂದಿಗೂ ಸಹ ಬದಲಾಗುವುದಿಲ್ಲ. ಅದು ನೆರವೇರತಕ್ಕಂಥದ್ದಾಗಿದೆ. ಅಂತಹ ನಿರೀಕ್ಷೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಈ ನಿರೀಕ್ಷೆಯನ್ನ ದೇವರು ಯಾವ ಸಮಯದಲ್ಲಿ ನಮಗೆ ಸಾಕಾರಗೊಳಿಸುವಂತವನಾಗಿದ್ದಾನೆ ಅಂದರೆ, ಕ್ರಿಸ್ತನು ಎರಡನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2 ಅಧ್ಯಾಯ 8 ಓದಬೇಕಾದ್ರೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗಾಗಿ ಸಿದ್ಧವಾಗಿದೆ, ಅದನ್ನ ನೀತಿವಂತನಾದಂತಹ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನ ಪ್ರೀತಿಸುವವರೆಲ್ಲರಿಗೂ ಕೊಡುವವನಾಗಿದ್ದಾನೆ. ಎಂತಹ ಅದ್ಭುತವಾದಂತಹ ಒಂದು ನಿರೀಕ್ಷೆಯ ಆಶೀರ್ವಾದದ ವಾಕ್ಯವಾಗಿದೆ ಪ್ರಿಯ ಕೇಳುಗರೆ. ನಾವು ನೋಡಿದೆವು, ನಮಗಿರ್ತಕ್ಕಂಥ ಭಾಗ್ಯಕರವಾದಂತಹ ನಿರೀಕ್ಷೆ ಅದು ಕ್ರಿಸ್ತನ ಎರಡನೆಯ ಬರುಣದ ಪ್ರತ್ಯಕ್ಷತೆ ಎಂಬುದಾಗಿ. ಅದರಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ. ಆ ನಿರೀಕ್ಷೆ ಯಾವ ರೀತಿಯಲ್ಲಿ ಸಾಕಾರಗೊಳ್ತಕ್ಕಂಥದ್ದಾಗಿದೆ ಅಂದರೆ, ಆತನು ಒಂದು ಜಯಮಾಲೆಯನ್ನ ಕೊಡ್ತಕ್ಕಂಥವನಾಗಿದ್ದಾನೆ. ಯಾರಿಗೆ ಅಂದರೆ, ಯಾರೆಲ್ಲ ಕ್ರಿಸ್ತನು ಎರಡನೇ ಸಾರಿ ಬರ್ತಕ್ಕಂಥನಾಗಿದ್ದಾನೆ ಅಂತಕ್ಕಂಥ ನಿರೀಕ್ಷೆಯಿಂದ ಕಾದುಕೊಂಡಿರ್ತಕ್ಕಂಥವರಾಗಿದ್ದಾರೋ ಅಂತಹ ನೀತಿವಂತರಿಗೆ ಜಯಮಾಲೆಯನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಪೌಲ ಹೇಳ್ತಕ್ಕಂಥನಾಗಿದ್ದಾನೆ, ನಾನು ಒಳ್ಳೆಯ ಹೋರಾಟವನ್ನ ಹೋರಾಡಿ ಆ ಒಂದು ಜಯಮಾಲೆಗೋಸ್ಕರ ಕಾದಿದ್ದೇನೆ. ದೇವರು ನನಗೆ ಮಾತ್ರ ಅಲ್ಲ, ನನ್ನ ರೀತಿಯಾಗಿ ಯಾರೆಲ್ಲ ದೇವರ ಸೇವೆಯನ್ನ ಮಾಡಿ ನೀತಿವಂತರಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೋ ಅವರಿಗೆಲ್ಲರಿಗೂ ಸಹ ಕ್ರಿಸ್ತನು ಎರಡನೇ ಸಾರಿ ಪ್ರತ್ಯಕ್ಷನಾಗುವಾಗ ನೀತಿವಂತನಾದಂಥ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನಮಗೆ ಕೊಡುವಂತವನಾಗಿದ್ದಾನೆ. ಯಾಕೆ ಇಲ್ಲಿ ಪೌಲನು ಹೇಳ್ತಕ್ಕಂಥನಾಗಿದ್ದಾನೆ ಆತನು ನೀತಿವಂತನಾದಂಥ ನ್ಯಾಯಾಧಿಪತಿ ಎಂಬುದಾಗಿ? ಯಾಕೆಂದರೆ ದೇವರು ಯಾರು ನೀತಿವಂತನು, ಯಾರು ಅನೀತಿವಂತರು, ಯಾರು ಆತನ ಬರುಣದ ಮೇಲೆ ಭರವಸೆ ಇಟ್ಟಂಥ ಜನಗಳು, ಯಾರು ಆತನ ವಾಗ್ದಾನ, ಆತನ ಭರವಸೆಯ ಮೇಲೆ, ನಿರೀಕ್ಷೆಯ ಮೇಲೆ ಭರವಸೆ ಇಡದೇ ಇರತಕ್ಕಂಥವರು ಯಾರು ಅಂತಕ್ಕಂಥವರನ್ನು ವಿಭಾಗಿಸ್ತಕ್ಕಂಥವನಾಗಿದ್ದಾನೆ. ಅದನ್ನೇ ನಾವು ನೀತಿವಂತರು ಅನೀತಿವಂತರು ಎಂಬುದಾಗಿ ನಾವು ಹೇಳುವಂಥವರಾಗಿದ್ದೇವೆ. ಯಾರೆಲ್ಲ ಆತನ ಬರುವನವನ್ನ ಎದುರು ನೋಡ್ತಕ್ಕಂಥವರಾಗಿದ್ದಾರೋ, ಆತನಿಗೋಸ್ಕರ ಜೀವಿಸ್ತಕ್ಕಂಥವರಾಗಿದ್ದಾರೋ, ಆತನ ಪ್ರತ್ಯಕ್ಷತೆಗೋಸ್ಕರ ನಿರೀಕ್ಷೆಯಿಂದ ಕಾದುಕೊಂಡಿರ್ತಕ್ಕಂಥವರಾಗಿದ್ದಾರೋ, ಆತನಿಗೆ ನೀತಿವಂತನಾದಂಥ ನ್ಯಾಯಾಧಿಪತಿ ಸರಿಯಾಗಿ ನ್ಯಾಯ ತೀರ್ಪನ್ನ ಮಾಡಿ ಆತನು ಆ ಜಯಮಾಲೆಯನ್ನು ಕೊಡುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರನ್ನ ಮರೆತು ಅನೇಕರು ಇವತ್ತು ಜೀವಿಸ್ತಕ್ಕಂಥವರಾಗಿದ್ದಾರೆ. ಒಂದು ನಿರೀಕ್ಷೆ ಇಲ್ಲದೆ ಜೀವಿಸ್ತಕ್ಕಂಥವರಾಗಿದ್ದಾರೆ. ನಾವು ಯಾಕೆ ಈ ಲೋಕದಲ್ಲಿ ಹುಟ್ಟಿದ್ದೇವೆ, ನಾವು ಎಲ್ಲಿಗೆ ಹೋಗ್ತಕ್ಕಂಥವರಾಗಿದ್ದೇವೆ, ನಮ್ಮ ಕೊನೆ ಯಾವುದೆಂಬತಕ್ಕಂತಹ ಒಂದು ಅರ್ಥವೇ ಇಲ್ಲದೆ, ಒಂದು ನಿರೀಕ್ಷೆ ಇಲ್ಲದೆ ಜೀವಿಸುವಂಥವರಾಗಿದ್ದಾರೆ. ಈ ರೀತಿಯಾಗಿ ದೇವರನ್ನ ಮರೆತು ನಿರೀಕ್ಷೆ ಇಲ್ಲದವರ ಗತಿ ಏನೆಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಬ 8:13-14 ಓದಬೇಕಾದರೆ, ಭ್ರಷ್ಟನ ನಿರೀಕ್ಷೆಯು ನಿರಾರ್ಥಕವಾಗುವುದು, ಭ್ರಷ್ಟನ ಒಂದು ನಿರೀಕ್ಷೆಯು ನಿರಾರ್ಥಕವಾಗುವುದು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಕಾರಣವೇನೆಂದರೆ, ಅವರಿಗೆ ಈ ಲೋಕದಲ್ಲಿ ಯಾವ ಒಂದು ನಿರೀಕ್ಷೆ ಇರುವುದಿಲ್ಲ. ಅವರು ತಾವು ಏನು ಮಾಡ್ತಕ್ಕಂಥವರಾಗಿದ್ದೇವೆ ಅದೇ ಸರಿ ಎಂಬುದಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ದೇವರಿಗೆ ಭಯಭಕ್ತಿ ಇಲ್ಲದೆ, ಅವರು ಯಾವುದೇ ನಿರೀಕ್ಷೆ ಇಲ್ಲದೆ, ಕ್ರಿಸ್ತನ ಎರಡನೇ ಬರುಣದ ಮೇಲೆ ಯಾವುದೇ ಒಂದು ಭರವಸೆ ಇಲ್ಲದೆ, ತಮ್ಮನ್ನು ತಾವು ಶುದ್ಧಿ ಮಾಡಿಕೊಳ್ಳದೆ ಜೀವಿಸುವುದರಿಂದ, ಈ ಲೋಕದಲ್ಲಿ ಪಾಪದಲ್ಲಿ ಜೀವಿಸುವುದರಿಂದ, ಆ ಭ್ರಷ್ಟರ ಒಂದು ನಿರೀಕ್ಷೆಯು ಯೇಸು ಸ್ವಾಮಿ ಎರಡನೇ ಸಾರಿ ಬರಬೇಕಾದಂಥ ಸಂದರ್ಭದಲ್ಲಿ ಅವೆಲ್ಲವೂ ಸಹ ನಿರಾರ್ಥಕವಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಬರೀತಕ್ಕಂಥವನಾಗಿದ್ದಾನೆ. ಆ ಒಂದು ಭ್ರಷ್ಟನ ಭರವಸೆಯು ಭಂಗವಾಗ್ತಕ್ಕಂಥದ್ದಾಗಿದೆ. ಅವನ ಆಶ್ರಯವು ಜೇಡದ ಮನೆಯಂತಿರುವುದು. ಜೇಡದ ಮನೆಯನ್ನ ನೀವೆಲ್ಲರೂ ಸಹ ಗಮನಿಸತಕ್ಕಂಥವರಾಗಿದ್ದೀರಾ ಪ್ರಿಯ ಕೇಳುಗರೆ. ಅದು ಯಾವ ರೀತಿಯಲ್ಲಿ ಕಟ್ಟಿರ್ತಕ್ಕಂಥದ್ದಾಗಿದೆ ಅಂದರೆ, ಒಂದು ಬಲೆಯನ್ನು ನೇಯ್ತಕ್ಕಂಥದ್ದಾಗಿದೆ. ಅದು ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಒಂದು ಗಾಳಿ ಬಂದರೂ ಸಹ ಅದು ಹೊಡೆದುಕೊಂಡು ಹೋಗ್ಬಿಡ್ತಕ್ಕಂಥದ್ದಾಗಿದೆ. ಇಲ್ಲೇ ಏನಾದರೂ ಅಪ್ಪಿ ತಪ್ಪಿ ನಮ್ಮ ಕೈ ಅದರಲ್ಲಿ ಮುಟ್ಟಿದರೆ, ಅಥವಾ ಯಾವುದಾದ್ರೂ ಒಂದು ವಸ್ತು ಅದನ್ನು ಮುಟ್ಟಿದರೆ, ಅದೆಲ್ಲವೂ ಸಹ ಬಲೆ ನೇದಿರ್ತಕ್ಕಂಥದ್ದು, ಅಷ್ಟು ಸುಂದರವಾಗಿ ನೇದಿರ್ತಕ್ಕಂಥದ್ದು ಎಲ್ಲರೂ ಸಹ ಒಂದೇ ನಿಮಿಷದಲ್ಲಿ ನಾಶವಾಗಿ ಹೋಗ್ತಕ್ಕಂಥದ್ದಾಗಿದೆ. ಭ್ರಷ್ಟನ ನಿರೀಕ್ಷೆಯು ಸಹ ಅದೇ ರೀತಿಯಾಗಿ ಇರ್ತಕ್ಕಂಥದ್ದಾಗಿದೆ. ಅವನು ಏನೆಲ್ಲ ಈ ಲೋಕದಲ್ಲಿ ಕರ್ತನ ಎರಡನೇ ಬರುಣಕ್ಕೆ ತಯಾರಾಗುವುದನ್ನ ಬಿಟ್ಟು ನಾನು ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು, ಮನೆ ಕಟ್ಟಬೇಕು, ಆಸ್ತಿ ಸಂಪಾದಿಸಬೇಕು, ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಬೇಕು, ಈ ಲೋಕದಲ್ಲಿ ಉನ್ನತವಾದಂತಹ ಸ್ಥಾನಕ್ಕೆ ಹೋಗಬೇಕೆಂಬುದಾಗಿ ಏನೆಲ್ಲ ಆಸೆಯನ್ನ ಇಟ್ಟುಕೊಂಡಿರತಕ್ಕಂಥವನಾಗಿದ್ದಾನೋ ಅವನ ಎಲ್ಲ ಭರವಸೆಯು, ಅವನ ಎಲ್ಲ ಆಸೆಯು ಕ್ರಿಸ್ತನ ಎರಡನೇ ಬರುಣದಲ್ಲಿ ಭಂಗವಾಗ್ತಕ್ಕಂಥದ್ದಾಗಿದೆ, ನಿರಾರ್ಥಕವಾಗ್ತಕ್ಕಂಥದ್ದಾಗಿದೆ, ಅವನ ಆಶ್ರಯವು ಜೇಡದ ಮನೆಯಂತಾಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಈ ಲೋಕದಲ್ಲಿ ನಾವು ಏನು ಬೇಕಾದರೂ ನಿರೀಕ್ಷಿಸಬಹುದು ಪ್ರಿಯ ಕೇಳುಗರೆ, ಆದರೆ ಆ ನಿರೀಕ್ಷೆ ಎಲ್ಲವೂ ಸಹ ಕ್ರಿಸ್ತನ ಎರಡನೇ ಬರುಣದವರೆಗೆ ಮಾತ್ರ. ಆದರೆ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಅತ್ಯಂತ ಭಾಗ್ಯಕರವಾದಂತಹ ಒಂದು ನಿರೀಕ್ಷೆ, ಆ ನಿರೀಕ್ಷೆ ಎರಡನೇ ಬರುಣದ ನಿರೀಕ್ಷೆ. ಕ್ರಿಸ್ತನು ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ನಮ್ಮ ಲೋಕ ಈ ಲೋಕ ಅಲ್ಲ, ನಾವು ಪರಲೋಕಕ್ಕೆ ಹೋಗ್ತಕ್ಕಂಥವರಾಗಿದ್ದೇವೆ. ನಮ್ಮ ಮನೆ ಆ ಲೋಕ, ನಿತ್ಯ ಜೀವ ಅಂತಕ್ಕಂತಹ ಭರವಸೆಯಲ್ಲಿ ನಾವು ಇರಬೇಕಾಗಿದೆ. ಹಾಗಿದ್ದಾಗ ಮಾತ್ರ ಆ ಭಾಗ್ಯಕರವಾದಂತಹ ನಿರೀಕ್ಷೆಯಲ್ಲಿ ನಾವು ಪ್ರವೇಶಿಸಲು ಸಾಧ್ಯ. ಆದರೆ ಈ ಲೋಕದಲ್ಲಿ ಭ್ರಷ್ಟರು ಆ ರೀತಿಯಾದಂತಹ ನಿರೀಕ್ಷೆ ಇಲ್ಲದ ಕಾರಣದಿಂದ ಅವರು ನಾಶವಾಗಿ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಕ್ರೈಸ್ತರ ನಿರೀಕ್ಷೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ಅವ್ರಿಗಿರ್ತಕ್ಕಂತಹ ಒಂದು ಆಶೀರ್ವಾದ ಏನೆಂದರೆ, ಏನ್ ಮಾಡ್ತಕ್ಕಂಥವರಾಗಿದ್ದಾರೆ ಅವರು ಅಂದರೆ, ಒಂದು ಯೋವಾನ ಮೂರನೇ ಅಧ್ಯಾಯ ಮೂರನೇ ವಚನ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆತನ ಮೇಲೆ ಈ ನಿರೀಕ್ಷೆಯನ್ನ ಇಟ್ಟಿರುವ ಪ್ರತಿಯೊಬ್ಬನು ಆತನು ಶುದ್ಧನಾಗಿರುವಂತೆಯೇ ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ಇಬ್ಬರ ನಿರೀಕ್ಷೆಯ ವ್ಯತ್ಯಾಸವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಂದು ಭ್ರಷ್ಟರ ನಿರೀಕ್ಷೆ, ಅನೀತಿವಂತರ ನಿರೀಕ್ಷೆ. ಇನ್ನೊಬ್ಬರು ನೀತಿವಂತರಾಗಿ ಕ್ರಿಸ್ತನ ಬರೋಣವನ್ನ ಎದುರು ನೋಡ್ತಕ್ಕಂಥವರ ನಿರೀಕ್ಷೆ. ಈ ಇಬ್ಬರ ನಿರೀಕ್ಷೆಯನ್ನ ನೋಡಬೇಕಾದ್ರೆ ಒಬ್ಬರ ನಿರೀಕ್ಷೆ ಏನೆಂದರೆ, ಈ ಲೋಕದಲ್ಲಿ ಅನೇಕ ಆಸ್ತಿ ಅಂತಸ್ತು ಬೇರೆ ಬೇರೆ ರೀತಿಯ ಭರವಸೆ, ಇದು ನನ್ನನ್ನು ಕಾಪಾಡ್ತಕ್ಕಂಥದ್ದಾಗಿದೆ, ಅದು ನನ್ನನ್ನು ಕಾಪಾಡ್ತಕ್ಕಂಥದ್ದಾಗಿದೆ, ಈ ಮನುಷ್ಯನು ನನ್ನನ್ನು ಕಾಪಾಡ್ತಕ್ಕಂಥವನಾಗಿದ್ದಾನೆ, ಆ ವ್ಯಕ್ತಿ ನನ್ನನ್ನು ಕಾಪಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಲೌಕಿಕವಾದಂತಹ ವಸ್ತುಗಳ ಮೇಲೆ, ಈ ಲೋಕದಲ್ಲಿ ಜೀವಿಸ್ತಕ್ಕಂತಹ ಮನುಷ್ಯರ ಮೇಲೆ ಭರವಸೆಯನ್ನು ಇಡ್ತಕ್ಕಂಥವರಾಗಿದ್ದಾರೆ. ಆದರೆ ನೀತಿವಂತನ ಭರವಸೆ, ನೀತಿವಂತನ ನಿರೀಕ್ಷೆ ಹೇಗಿಟ್ಟಿರ್ತಕ್ಕಂಥದ್ದಾಗಿದೆ ಅಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಆತನ ಬರುವನವನ್ನ ಎದುರು ನೋಡುವ ನಿರೀಕ್ಷೆಯಲ್ಲಿರ್ತಕ್ಕಂಥವರಾಗಿದ್ದಾರೋ ಅವರು ಪ್ರತಿಯೊಬ್ಬೊಬ್ಬರು ಸಹ ಹೇಗೆ ಪರಲೋಕದಲ್ಲಿರ್ತಕ್ಕಂತಹ ದೇವರು ಪರಿಶುದ್ಧನಾಗಿದ್ದಾನೋ ಹಾಗೆ ತನ್ನನ್ನ ತಾನು ಪರಿಶುದ್ಧ ಮಾಡಿಕೊಂಡು ಪಾಪವನ್ನ ಬಿಟ್ಟು ನೀತಿಯ ಮಾರ್ಗದಲ್ಲಿ ನಡೆದು ಕ್ರಿಸ್ತನ ಎರಡನೆಯ ಬರುವಣಕ್ಕೋಸ್ಕರ ಶುದ್ಧಿ ಮಾಡ್ಕೊಳ್ತಕ್ಕಂಥನಾಗಿದ್ದಾನೆ, ಕಾದುಕೊಳ್ತಕ್ಕಂಥನಾಗಿದ್ದಾನೆ. ಆತನು ಈ ಲೋಕದ ಆಸೆಗಳನ್ನೆಲ್ಲ ಬಿಡ್ತಕ್ಕಂಥನಾಗಿದ್ದಾನೆ. ಅವನ ಒಂದು ಭರವಸೆ ಈ ಲೋಕದ ಯಾವ ವಸ್ತುಗಳ ಮೇಲೆ, ಯಾವ ವ್ಯಕ್ತಿಯ ಮೇಲೆ, ಯಾವುದರ ಮೇಲೆ ಇಲ್ಲ. ಆತನ ಒಂದು ನಿರೀಕ್ಷೆ ಕ್ರಿಸ್ತನ ಮೇಲೆ ಆಗಿರುವ ಕಾರಣದಿಂದ ಹೇಗೆ ಕ್ರಿಸ್ತನು ಪರಿಶುದ್ಧನಾಗಿದ್ದಾನೋ ಹಾಗೆ ಈತನು ಸಹ ಪರಿಶುದ್ಧನಾಗಿರ್ತಕ್ಕಂಥನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದರೆ ದೇವರಲ್ಲಿ ನಿರೀಕ್ಷೆ ಇರುವ ಆ ವ್ಯಕ್ತಿ ಹೇಗೆ ದೇವರು ಆತನ ಲೆಕ್ಕಕ್ಕೆ ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ ಅಂದರೆ, ಕೀರ್ತನೆ 146 ಅಧ್ಯಾಯ 5 ವಚನವನ್ನ ಓದಬೇಕಾದ್ರೆ, ಯಾರಿಗೆ ಯಾಕೋಬನ ದೇವರು ಸಹಾಯಕನು, ಯಾರು ತನ್ನ ದೇವರಾದ ಯೆಹೋವನನ್ನ ನಂಬುತ್ತಾರೆ ಅವರೇ ಧನ್ಯರು. ಇವರು ಯಾವ ರೀತಿಯಲ್ಲಿ ತಮ್ಮನ್ನ ತಾವು ಶುದ್ಧ ಮಾಡಿಕೊಂಡು ಕ್ರಿಸ್ತನ ಎರಡನೆಯ ಬರೋಣದ ನಿರೀಕ್ಷೆಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ ಅಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರಿಗೆ ಯಾರು ಸಹಾಯಕನು ಅಂದರೆ, ದೇವರೇ ಸಹಾಯಕನು, ದೇವರಾದಂತಹ ಯೆಹೋವನನ್ನು ನಂಬತಕ್ಕಂಥವರಾಗಿದ್ದಾರೆ ಅವರು. ಆ ಕಾರಣದಿಂದ ದೇವರಿಂದ ಸಹಾಯ ಬಂದು ಅವರು ತಮ್ಮನ್ನು ತಾವು ಪರಿಶುದ್ಧ ಮಾಡಿಕೊಳ್ತಕ್ಕಂಥವರಾಗಿದ್ದಾರೋ. ಯಾಕೆಂದರೆ ದೇವರು ಅವರನ್ನು ಎಲ್ಲ ರೀತಿಯಲ್ಲಿಯೂ ಪುಟಕ್ಕಿದ ಚಿನ್ನದ ರೀತಿಯಲ್ಲಿ ಮಾಡ್ತಕ್ಕಂಥವನಾಗಿದ್ದಾನೆ. ಅವರಿಗೆ ಬರ್ತಕ್ಕಂಥ ಎಲ್ಲ ಸಹಾಯವು ದೇವರಿಂದ ಬರ್ತಕ್ಕಂಥವರಾಗಿದ್ದಾರೆ. ಮಾತ್ರವಲ್ಲದೆ ಅವರ ನಂಬಿಕೆ ದೇವರ ಮೇಲೆ ಇರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ದೇವರು ಅವರಿಗೆ ಸಹಾಯಕನಾಗಿರ್ತಕ್ಕಂಥವನಾಗಿದ್ದಾನೆ. ದೇವರಾದಂಥ ಯೆಹೋವನನ್ನ ಅವರು ನಂಬತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಧನ್ಯರಾಗ್ತಕ್ಕಂಥವರಾಗಿದ್ದಾರೆ. ಇನ್ನು ಸಹ ಯೆರೆಮೀಯನ ಪ್ರವಾದನೆ ಗ್ರಂಥ 17 ಅಧ್ಯಾಯ 7 ವಚನವನ್ನ ಓದಬೇಕಾದ್ರೆ, ಕರ್ತನಲ್ಲಿ ಭರವಸೆ ಇಡುವವನು ಕರ್ತನ ನಿರೀಕ್ಷೆಯನ್ನ ಹೊಂದಿರುವನು ಆತನು ಧನ್ಯನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಯಾರು ಯೆಹೋವನಲ್ಲಿ ನಂಬಿಕೆ ಇಟ್ಟಿರುತ್ತಾರೋ, ಯಾರಿಗೆ ಯೆಹೋವನು ಭರವಸೆವಾಗಿದ್ದಾನೋ ಅವರೇ ಧನ್ಯರು. ಯಾರೆಲ್ಲ ಧನ್ಯರು? ಯಾರು ಯೇಸು ಸ್ವಾಮಿಯನ್ನ ನಂಬತಕ್ಕಂಥವರಾಗಿದ್ದಾರೋ ಅವರು ಧನ್ಯರು. ಯಾರು ಆತನ ಎರಡನೇ ಬರುವನನ್ನ ನಿರೀಕ್ಷಿಸತಕ್ಕಂಥವರಾಗಿದ್ದಾರೋ ಅವರು ಧನ್ಯರು. ಯಾರು ಯೆಹೋವನಲ್ಲಿ ಭರವಸೆಯನ್ನ ನಂಬಿಕೆಯನ್ನ ಇಟ್ಟಿರ್ತಕ್ಕಂಥವರಾಗಿದ್ದಾರೋ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರಿಗೆ ಎಲ್ಲಾ ಸಹಾಯವು ದೇವರಿಂದ ಬರತಕ್ಕಂಥದ್ದಾಗಿದೆ. ಅವರು ತಮ್ಮನ್ನು ತಾವು ಪರಿಶುದ್ಧ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಆತನ ಎರಡನೇ ಬರೋಣಕ್ಕೋಸ್ಕರ ಅವರು ಕಾದುಕೊಂಡಿರ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ನಿರೀಕ್ಷೆಯನ್ನ ಹೊಂದಿರತಕ್ಕಂತಹ ದೇವರ ಮಕ್ಕಳು ಯಾವುದರಲ್ಲಿ ಸಮೃದ್ಧರಾಗಿರ್ತಕ್ಕಂಥವರಾಗಿದ್ದಾರೆ ಅಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ನಿರೀಕ್ಷೆಯನ್ನ ಕೊಡುವ ದೇವರು ಪವಿತ್ರಾತ್ಮನ ಶಕ್ತಿಯಿಂದ ಸಮೃದ್ಧವಾದ ನಿರೀಕ್ಷೆ ಉಳ್ಳವರಾಗಿ ನಂಬಿರುವುದರಿಂದ ಉಂಟಾಗುವ ಸಂತೋಷವನ್ನ ಮನಃಶಾಂತಿಯನ್ನ ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ನೀವು ಪರಿಶುದ್ಧಾತ್ಮನಲ್ಲಿ ಬಲಗೊಂಡವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನ ಹೊಂದುವಂತೆ ಅನುಗ್ರಹಿಸಲಿ ಎಂಬುದಾಗಿ ಪೌಲನು ಹೇಳ್ತಕ್ಕಂಥವನಾಗಿದ್ದಾನೆ. ಯಾರೆಲ್ಲ ಕರ್ತನ ಮೇಲೆ ಭರವಸೆ ಇಟ್ಟು, ಯಾರೆಲ್ಲ ಆತನ ಮೇಲೆ ನಂಬಿಕೆ ಇಟ್ಟು ತಮ್ಮನ್ನು ತಾವು ಶುದ್ಧಿ ಮಾಡಿಕೊಳ್ಳಲು ಯಾರು ಅವರಿಗೆ ಈ ಒಂದು ಸಮೃದ್ಧಿಯಾದಂತಹ ನಿರೀಕ್ಷೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಅಂದರೆ ಪರಿಶುದ್ಧಾತ್ಮ. ಪರಿಶುದ್ಧಾತ್ಮನು ಅವರಲ್ಲಿ ಕ್ರಿಯೆಯನ್ನ ಮಾಡುವುದರ ಮೂಲಕವಾಗಿ ಈ ಮಕ್ಕಳು ಎಲ್ಲಾ ರೀತಿಯಲ್ಲಿಯೂ ಕರ್ತನ ಮೇಲೆ ನಂಬಿಕೆಯನ್ನ ಹೊಂದಿರತಕ್ಕಂಥವರಾಗಿದ್ದಾರೆ. ಎಲ್ಲಾ ರೀತಿಯಲ್ಲಿಯೂ ಆತನನ್ನೇ ಹಾದುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅವರು ಯಾವುದರಲ್ಲಿ ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ ಅಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಈಗ ನಾವು ನೆಲೆಗೊಂಡಿರುವ ದೇವರ ಕೃಪಾಶ್ರಯಕ್ಕೆ ಆತನ ಮುಖಾಂತರವೇ ನಂಬಿಕೆಯಿಂದ ಸೇರಿದವರಾಗಿದ್ದೇವೆ ಮತ್ತು ದೇವರ ಮಹಿಮೆಯ ನಿರೀಕ್ಷೆಯಲ್ಲಿ ಉಲ್ಲಾಸ ಪಡ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಬರೀತಕ್ಕಂಥವನಾಗಿದ್ದಾನೆ. ದೇವರ ನಿರೀಕ್ಷೆಯ ಮಹಿಮೆಯಲ್ಲಿ ಅವರು ಸಂತೋಷ ಪಡ್ತಕ್ಕಂಥವರಾಗಿದ್ದಾರೆ. ಪರಿಶುದ್ಧಾತ್ಮನು ಅವರಲ್ಲಿ ಇರುವ ಕಾರಣದಿಂದ ಅವರು ಸಂತೋಷದಿಂದ ಜೀವಿಸತಕ್ಕಂಥವರಾಗಿದ್ದಾರೆ. ಅವರ ಹೃದಯದಲ್ಲಿ ಪ್ರೀತಿ ಸಮೃದ್ಧಿಯಾಗಿ ಪರಿಶುದ್ಧಾತ್ಮನಿಂದ ತುಂಬಿರ್ತಕ್ಕಂಥ ಫಲಿತಾಂಶದಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ ತಿಳಿಸತಕ್ಕಂಥದ್ದಾಗಿದೆ. ಈ ನಿರೀಕ್ಷೆಯು ನಮ್ಮನ್ನ ಆಸಭಂಗಪಡಿಸುವುದಿಲ್ಲ, ಯಾಕೆಂದರೆ ಕೊಟ್ಟಿರುವ ಪರಿಶುದ್ಧಾತ್ಮನ ಮೂಲಕವಾಗಿ ದೇವರ ಪ್ರೀತಿಯು ನಮ್ಮ ಹೃದಯದಲ್ಲಿ ಸುರಿಸಿದ್ದಾನೆ. ಎಂದಿಗೂ ಸಹ ಕ್ರಿಸ್ತನ ಎರಡನೆಯ ಬರುಣದ ಮೇಲೆ ನಂಬಿಕೆ ಇಟ್ಟು ಆತನಿಂದ ಸಹಾಯವನ್ನು ಹೊಂದಿ ಆತನಲ್ಲಿ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಯಾರೆಲ್ಲ ಜೀವಿಸತಕ್ಕಂಥವರಾಗಿದ್ದಾರೋ ಅವರು ಎಂದಿಗೂ ನಿರಾಶೆಯನ್ನು ಹೊಂದುವುದಿಲ್ಲ. ಕಷ್ಟ ಕಾಲದಲ್ಲಿ ನೀತಿವಂತರ ಒಂದು ನಿರೀಕ್ಷೆ ಯಾರಾಗಿರ್ತಕ್ಕಂಥರಾಗಿದ್ದಾರೆ ಅಂದರೆ ಕ್ರಿಸ್ತನೇ ಆಗಿರ್ತಕ್ಕಂಥನಾಗಿದ್ದಾನೆ, ದೇವರೇ ಆಗಿರ್ತಕ್ಕಂಥನಾಗಿದ್ದಾನೆ. ಯೋವೇಲನ ಪುಸ್ತಕ 3ನೇ ಅಧ್ಯಾಯ 16ನೇ ವಚನದಲ್ಲಿ ಅದನ್ನು ನಾವು ನೋಡಬಹುದು ಪ್ರಿಯ ಕೇಳುಗರೆ. ಯಾಕೆಂದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಆತನು ಏನಂದರೆ ನಮಗೆ ರಕ್ಷಣಾ ದುರ್ಗವೂ ಆಗಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಇಂತಹ ಒಂದು ನಿರೀಕ್ಷೆಯನ್ನು ಇಟ್ಟಿರ್ತಕ್ಕಂತಹ ನಮಗೆ ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಬಲಪಡಿಸ್ತಕ್ಕಂಥವನಾಗಿದ್ದಾನೆ ಅಂದರೆ ಕೀರ್ತನೆ 31ನೇ ಅಧ್ಯಾಯ 24ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಯೆಹೋವನು ನಿರೀಕ್ಷಿಸುವವರಿಗೆ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಈ ಲೋಕದಲ್ಲಿ ಪ್ರಿಯ ಕೇಳುಗರೆ, ಕ್ರಿಸ್ತನ ಒಂದು ನಿರೀಕ್ಷೆಯನ್ನ ಎದುರು ನೋಡುವಂತಹ ಜನಗಳಿಗೆ ಅನೇಕ ಅಪಮಾನಗಳು, ನಿಂದೆಗಳು ಎಲ್ಲ ಬರ್ತಕ್ಕಂಥದ್ದಾಗಿದೆ ಕ್ರೈಸ್ತರಿಗೆ. ಆದರೆ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ಆ ರೀತಿಯಾಗಿ ನೀವು ನಿರೀಕ್ಷೆಯಿಂದ ಕೂಡಿರುವುದಾದರೆ ನೀವು ದೃಢವಾಗಿರಿ. ಏನನ್ನ ನಿರೀಕ್ಷಿಸ್ತಕ್ಕಂಥವರಾಗಿದ್ದಾರೋ ಅದು ಖಂಡಿತವಾಗಿ ನೆರವೇರ್ತಕ್ಕಂಥದ್ದಾಗಿದೆ. ಹಾಗಾಗಿ ನಿಮ್ಮ ಹೃದಯವು ಧೈರ್ಯದಿಂದಿರಲಿ, ಕಳವಳಗೊಳ್ಳದೇ ಇರಲಿ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ಕ್ರಿಸ್ತನ ನಿರೀಕ್ಷೆಯು ಎಷ್ಟು ಕಾಲ ಉಳಿಯಬೇಕು ಅಂದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ನಿರೀಕ್ಷೆಯ ಸಂಪೂರ್ಣ ನಿಶ್ಚಿತ್ವವನ್ನು ಹೊಂದುವುದಕ್ಕಾಗಿ ಅಂತ್ಯದವರೆಗೂ ನೀವು ಅದೇ ಶ್ರದ್ಧೆಯನ್ನು ತೋರಿಸಬೇಕೆಂದು ನಾನು ಬಹಳವಾಗಿ ಅಪೇಕ್ಷಿಸ್ತಕ್ಕಂಥವನಾಗಿದ್ದೇನೆ. ನಮ್ಮ ನಿರೀಕ್ಷೆ ಇವತ್ತು ಹುಟ್ಟಿ ನಾಳೆ ಅಳಿದು ಹೋಗಬಾರದು ಪ್ರಿಯ ಕೇಳುಗರೆ. ಅಥವಾ 1 ವರ್ಷವೋ 2 ವರ್ಷವೋ ಏನು ನಾನು ಎಲ್ಲ ಸಾರಿಯೂ ಕರ್ತನ ಮೇಲೆ ನಿರೀಕ್ಷೆ ಇರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ಕುಗ್ಗಿ ಹೋಗಬಾರದು. ಆ ನಿರೀಕ್ಷೆಯು ಅಂತ್ಯದವರೆಗೂ ನಿಶ್ಚಿತವನ್ನ ಕಾಪಾಡಿಕೊಳ್ಳಬೇಕು. ಖಂಡಿತವಾಗಿಯೂ ನಾನು ಇಟ್ಟಿರ್ತಕ್ಕಂಥ ಆ ನಿರೀಕ್ಷೆ, ಆ ಭರವಸೆ ಕರ್ತನಲ್ಲಿ ನೆರವೇರ್ತಕ್ಕಂಥದ್ದಾಗಿದೆ ಎನ್ನುವ ನಿಟ್ಟಿನಲ್ಲಿ ನಾವು ಇರಬೇಕು. ಆವಾಗ ಅಂತ್ಯದಲ್ಲಿ ನಮಗೆ ದೇವರು ಆ ಬಾಡದ ಜಯಮಾಲೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಿಮ್ಮ ನಿರೀಕ್ಷೆ ಏನು? ಕ್ರಿಸ್ತನ ಎರಡನೇ ಬರೋಣ ನನ್ನ ನಿರೀಕ್ಷೆ, ಆತನ ಮೇಲೆ ನಾನು ನಂಬಿಕೆ ಇಡತಕ್ಕಂತೇನಾಗಿದ್ದೇನೆ, ಆ ನಿರೀಕ್ಷೆಗೋಸ್ಕರ ಕಾದುಕೊಳ್ತಕ್ಕಂತೇನಾಗಿದ್ದೇನೆ ಎಂಬುದಾಗಿ ನೀವು ಬಯಸುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಹೌದು ಸ್ವಾಮಿ, ಕ್ರೈಸ್ತರಾಗಿರತಕ್ಕಂಥ ನಮಗಿರುವ ಒಂದೇ ಒಂದು ನಂಬಿಕೆ, ಅದು ಭಾಗ್ಯಕರವಾದಂತಹ ನಿರೀಕ್ಷೆ. ಆ ನಿರೀಕ್ಷೆ ಕ್ರಿಸ್ತನ ಎರಡನೇ ಬರೋಣ, ಆತನ ಪ್ರಭಾವವುಳ್ಳ ಪ್ರತ್ಯಕ್ಷತೆ ಎಂಬುದಾಗಿ ನಾವು ನೋಡಿದ್ದೇವೆ ಸ್ವಾಮಿ. ಅಪ್ಪ, ಅದಕ್ಕೋಸ್ಕರ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ನಿನ್ನಿಂದ ಎಲ್ಲಾ ಸಹಾಯವನ್ನು ಹೊಂದಿಕೊಂಡು ಪರಿಶುದ್ಧಾತ್ಮ ಭರಿತರಾಗಿ ಆತ್ಮನ ಫಲಗಳನ್ನು ಹೊಂದಿಕೊಂಡು ನೀನು ನೀಡಿರ್ತಕ್ಕಂಥ ಭರವಸೆಯಲ್ಲಿ ವಾಗ್ದಾನದೊಂದಿಗೆ ನಾವು ಪ್ರವೇಶಿಸುವಾಗೆ ಸಹಾಯ ಮಾಡು ಸ್ವಾಮಿ. ನಮ್ಮನ್ನು ಶುದ್ಧೀಕರಿಸು, ನಮ್ಮನ್ನು ಮುನ್ನಡೆಸು, ಆಶೀರ್ವಿಸು. ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಈ ಭರವಸೆಯ ಫಲವನ್ನು ಹುಟ್ಟಿಸು ಸ್ವಾಮಿ, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ